अस्माकं नृहरे हरे तदासु कार्यं कार्यज्ञ प्रलयर्काय तत्प्रभ हरिकथामृत सार गुरुगळ करुणदिंदापणितु केळुवे परम भगवत भक्तरिदन आदरदि केळुवुदु व्याप्ति संधि 19th पद्य ಇಲ್ಲಿ ಭಗವಂತನ ವ್ಯಾಪ್ತಿಯನ್ನೇ ಅದನ್ನೇ ಹೇಳ್ತಾ ಬರ್ತಾರೆ. ವ್ಯಾಪ್ತನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ಅವನು ಎಲ್ಲರಿಗೇನೋ ಆಪ್ತನಾಗೇನೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೇಳುವಾಗ ಹೇಳ್ತಾರೆ ಎಷ್ಟು ಅವನು ವ್ಯಾಪ್ತಿ ಅಂದ್ರೆ ಅಣು ಮಹತ್ತಿನೊಳಗಿಪ್ಪ ಘನ ಪರಮ ಅಣುವನೊಳ್ ಅಡಗಿಸುವ ಸೂಕ್ಷ್ಮವ ಮುಣುಗಿಸುವ ತೇಲಿಸುವ ಸ್ಥೂಲಗಳನ್ನ ಅವನ ಮಾಯ ಇದು. ಧನುಜ ರಕ್ಕಸರೆಲ್ಲ ಇವನೊಳು ಮುನಿದು ಮಾಡುವುದೇನು ಉಲೂಕ ವನಿಕೆಗಳ ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ ಅಂತ ಹೇಳ್ತಾ ಇದ್ದಾರೆ. ಇದು ಆಕ್ಚುಲಿ ಲಾಸ್ಟ್ ಲೈನ್, ಉಲೂಕ ವನಿಕೆಗಳ ವನಿಕಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ ಅಂಬುದು ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಬಂದ ಅದೇ ರುಕ್ಕನ್ನ ಇಟ್ಟುಕೊಂಡು ಹೇಳಿದ್ದಾರೆ. ಸೊ ಹರಿಕಥಾಂಸಾರ ಉಪನಿಷತ್ ಶ್ರುತಿ ಸಾರ ಅಂಬೋದಿಕ್ಕೆ ಇದು ಇನ್ನೊಂದು ಪ್ರಮಾಣ. ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ ಅಣು ಮಹತ್ತಿನೊಳಗಿಪ್ಪ ಅಂದ್ರೆ ಭಗವಂತ ಮಹತ್ತಿನೊಳಗೆ ಇರೋದು ದೊಡ್ಡ ವಸ್ತುವಿನೂ ಭಗವಂತ ಇದ್ದಾನೆ, ಅದು ಒಂದು ದೊಡ್ಡದಲ್ಲ, ಅಷ್ಟು ದೊಡ್ಡದಲ್ಲ. ದೊಡ್ಡ ವಸ್ತು ಇವನಲ್ಲಿ ಇದೆ, ಅದು ಒಂದು ದೊಡ್ಡದಲ್ಲ. ಬಟ್ ಅಣು ಅಣು ಅಂದ್ರೆ ಅತೀ ಸಣ್ಣಕ್ಕಿರೋದು, ಅತೀ ಸೂಕ್ಷ್ಮದನ್ನ ಸೂಕ್ಷ್ಮ. ಹೇಗೆ ಅಂತ ಹೇಳ್ತಾರಂದ್ರೆ ಬೆಳಗ್ಗೆ ಹೊತ್ತು ನಮ್ಗೆ ಸೂರ್ಯ ಪ್ರಕಾಶ ಬರೋವಾಗ ಅಲ್ಲಿ ಚಿಕ್ಕ 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 ಪಾರ್ಟಿಕಲ್ಸ್ ಕಾಣಿಸುತ್ತಲ್ಲ, ಅದಕ್ಕಿಂತ ಚಿಕ್ಕದಿರೋದು ಅಣು ಅಂಬುದು. ಆ ಅಣುವಲ್ಲಲ್ಲಿ ಒಂದು ಇಟ್ ಇಸ್ ಲೈಕ್ ಅಟಾಮಿಕ್ ಸೈಜ್, ಅದು ಒಳಗೇನು ಇದ್ದಾನೆ ಭಗವಂತ. ಅಂದ್ರೆ ನಮ್ಮ ಜೀವನ ಒಳಗೆ, ಜೀವ ಅಣುಕ್ಕಿಂತ ಚಿಕ್ಕದು, ಅದು ಒಳಗೇನು ಭಗವಂತ ಇದ್ದಾನೆ. ಅಲ್ಲಿನೂ ವ್ಯಾಪ್ತನಾಗಿದ್ದಾನ ಅವನು. ಅಲ್ಲಿ ಇರುವಂತ ಪರಮಾತ್ಮನೂ ಸರ್ವ ವ್ಯಾಪ್ತ. ಯಾಕೆಂದ್ರೆ ಭಗವಂತ ಎಂತಾದವನ ಹೇಳುವಾಗ ಉಪನಿಷತ್ತುಗಳೇ ಹೇಳತ್ತ ಅನಾರಣೀಯನ ಮಹತೋ ಮಹೀಯಾನ್ ಅಂತ ಹೇಳತ್ತೆ. ಸೊ ವಿರುದ್ಧ ಧರ್ಮಗಳು ಭಗವಂತನಲ್ಲಿ ಉಂಟು. ಚಿಕ್ಕದಕ್ಕೆನ ಚಿಕ್ಕದಲ್ಲಿ ಇರ್ತಾನ, ದೊಡ್ಡದಕ್ಕೇನ ದೊಡ್ಡದಾಗ ಅವನು ಇರ್ತಾನಂತ. ಈ ಕಾಂಟ್ರಡಿಕ್ಟಿಂಗ್ ಧರ್ಮಗಳು ಅವನಲ್ಲಿ ಉಂಟು. ಸೊ ಅಣು ಮಹತ್ತಿನೊಳಗಿಪ್ಪ ಘನ ಪರಮ ಅಣುವಿನೊಳ್ ಅಡಗಿಸುವ ಅಂದ್ರೆ ಒಂದು ಘನವಾದ ಪದಾರ್ಥವನ್ನ ಪರಮ ಅಣುವಿನೊಳ್ ಅಡಗಿಸುವ, ದೊಡ್ಡ ಪದಾರ್ಥದಲ್ಲಿ ಚಿಕ್ಕ ಬಾಕ್ಸ್ ಅನ್ನ, ದೊಡ್ಡ ಬಾಕ್ಸ್ ಅಲ್ಲಿ ಇಡೋದು ದೊಡ್ಡದಲ್ಲ, ಬಟ್ ಚಿಕ್ಕ ಬಾಕ್ಸ್ ಅಲ್ಲಿ ದೊಡ್ಡ ವಸ್ತುವನ್ನು ಇಡೋದು ಅದು ತುಂಬಾ ಕಷ್ಟ. ಇಟ್ಸ್ ಇಂಪಾಸಿಬಲ್, ಪ್ರಪಂಚದಲ್ಲಿ ಅಷ್ಟು ಇರಲ್ಲ. ಅದು ಅವನು ಮಾಡ್ತಾನ, ಅವನು ಮಾಡ್ಲಕ್ಕೆ ಅವನು ತಾಕತ್ತ ಅವನಿಗೆ ಇದೆ. ಅದಕ್ಕೆ ಒಂದು ಉದಾಹರಣೆ ಏನು ಕೊಡ್ತಾರಂದ್ರೆ ಈ ಆಲದ ಮರ ತಕ್ಕೊಳ್ಳಿ, ಏನೋ ಒಂದು ದೊಡ್ಡ ಗಿಡ ತಕ್ಕೊಳ್ಳಿ, ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ, ಎಷ್ಟು ದೊಡ್ಡದು. ಆ ಎಲ್ಲ ಶಕ್ತಿಯು ಆ ಒಂದು ಬೀಜದಲ್ಲಿ ಶಕ್ತಿ ರೂಪವಾಗಿರುತ್ತೆ. ಅಷ್ಟು ದೊಡ್ಡ ಬೆಳವಣಿಗೆ, ಎಷ್ಟು ದೊಡ್ಡದು ಬರಬೇಕು, ಆ ಶಕ್ತಿಯನ್ನ ಆ ಒಂದು ಬೀಜದಲ್ಲಿ ಇಟ್ಟಿದ್ದಾನೆ ಭಗವಂತ. ಅದು ಒಂದು. ಇನ್ನೊಂದು, ಅವನೇ ಘನವಸ್ತು ಭಗವಂತ ಅಂಬುದು ಒಂದು ಘನವಸ್ತು. ಅವನು ಪರಮ ಅಣುವಿನೊಳ್ ಅಡಗಿಸುವ ಅಂತ. ಪರಮಾಣು ಏನು? ಒಂದು ಗಿಡ ಜಡ ಅದು ತಕೊಂಡ್ರ ಅದು ಹೇಳ್ಬೋದು, ಅಥವಾ ನಮ್ಮ ಜೀವನ ಒಳಗೆ ಅವನು ಘನವಾದ ಪದಾರ್ಥ, ಅವನು ಘನ ಮಹಿಮಾ. ಅವನು ಅದು ಒಳಗೆ ಇದ್ದಾನೆ. ಘನ ಪರಮ ಅಣುವಿನೊಳ್ ಅಡಗಿಸುವ, ಅದು ಒಂದರ್ಥ. ಇನ್ನೊಂದು, ಒಂದು ಗಿಡಗಳು ದೊಡ್ಡ ದೊಡ್ಡ ಗಿಡಗಳಿಗೆ ಬೇಕಾದ ಒಂದು ಶಕ್ತಿ ರೂಪವಾಗಿ ಆ ಬೀಜದಲ್ಲಿ ಇಟ್ಟಿರ್ತಾನವನು. ಘನ ಪರಮ ಅಣುವಿನೊಳ್ ಅಡಗಿಸುವ. ಇನ್ನು ಏನು ಮಾಡ್ತಾನಂದ್ರೆ ಸೂಕ್ಷ್ಮವ ಮುಣುಗಿಸುವ ಕೇಳಿಸುವ ಸ್ಥೂಲಗಳ. ಇದು ನಮ್ಗೆ ಸೈನ್ಸ್ ಲಿ ಇದು ಬರೋದೇ. ಒಂದು ದೊಡ್ಡ ಶಿಪ್ ಇರತ್ತೆ, ಒಂದು ಒಂದು ಉಸುಕು ತರ ತಗೊಂಡ ಒಂದು ಸ್ಯಾಂಡ್ ಪಾರ್ಟಿಕಲ್ ಹಾಕಿದ್ರೆ ಅದು ಏನಾಗತ್ತೆ ನೋಡ್ಲಕ್ಕೆ ಚಿಕ್ಕದು, ಬಟ್ ಏನಾಗತ್ತೆ ನೀರ್ಲಿ ಹಾಕಿದ ತಕ್ಷಣ ಅದು ಮುಳುಗೋಗುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಅದೇ ಒಂದು ದೊಡ್ಡ ಒಂದು ಶಿಪ್ ಆರ್ ಬೋಟ್ ಅಂತದ್ದು ನೀವು ತಗೊಂಡ್ರೆ ಅದು ಏನಾಗತ್ತೆ, ಅದು ಬಂದು ತೇಲಿಸುತ್ತೆ, ಇಟ್ ಫ್ಲೋಟ್ಸ್. ಇದು ಸೈನ್ಸ್ ಲಿ ನಾವು ಎಕ್ಸ್ಪ್ಲೈನ್ ಡಿಸ್ಪ್ಲೇಸ್ಮೆಂಟ್. ಡೆನ್ಸಿಟಿ ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದು, ಬಟ್ ವೈ ಆನ್ಸರ್ ಇರಲ್ಲ. ಅದಕ್ಕೆ ಭಗವಂತ ಹಾಗೆ ಮಾಡಿಸ್ತಾನ ಅವನು ಅಂತ ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಮುಣಿಗಿಸುವ ತೇಲಿಸುವ ಸ್ಥೂಲಗಳ ಯಾಕೆ ಇದೆಲ್ಲ ಮಾಡ್ತಾನಂದ್ರೆ ಅವನ ಮಾಯವಿದು ಅಂತ. ಇಲ್ಲಿ ಮಾಯಾ ಅಂಬೋದಕ್ಕೆ ಅವನ ಶಕ್ತಿ ಅಥವಾ ಅವನ ಗುಣ, ಅವನದೇ ಅವನ ಶಕ್ತಿ. ಮಾಯಾ ಅಂಬೋದು ಭಗವಂತನ ಇಚ್ಛಾ ರೂಪಕ್ಕೆ ಮಾಯಾ. ಮಾಯಾ ಅಂದ್ರೆ ಕಣ್ಣು ಕಟ್ಟು ಮ್ಯಾಜಿಕ್ ಅಂತ ಅರ್ಥ ಇಲ್ಲ. ಮಾಯಾ ಭಗವಂತನ ಮಾಯಾ ಅಂದ್ರೆ ಅವನ ಇಚ್ಛೆ, ಅವನ ಶಕ್ತಿ, ವಿಚ್ ಇಸ್ ನಾನ್ ಡಿಫರೆಂಟ್ ಫ್ರಮ್ ಭಗವಂತ. ಭಗವಂತನಿಗೇನು ಭಗವಂತನ ಶಕ್ತಿಗೇನು ಅಭೇದ ವ್ಯತ್ಯಾಸವೇ ಇಲ್ಲ. ಸೊ ಏನಾಯ್ತು, ಇದು ಭಗವಂತನ ಮಾಯಾ ಅಂದ್ರೆ ಇದೇ ಮಾಯಾ, ಅವನೇ ಅವನ ಸ್ವಭಾವ ಇದು, ಅವನು ಸ್ವಭಾವ. ಅದಕ್ಕೆ ಅವನಿಗೆ ಮಾಯಿ ಅಂತ ಕರೀತಾರೆ. ಮಾಯೆ ಉಳ್ಳವನು ಮಾಯಿ ಆಗ್ತಾನೆ, ಮಾಯಿ ಅಂತನು ಅವನ ಕರೀತಾನೆ. ಅವನ ಮಾಯವದು, ಅವನ ಸ್ವಭಾವ ಅದು, ಹಾಗೆ ಅವನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ಮೀನಿಂಗ್ ಏನ್ ಕೊಡ್ತಾರಂದ್ರೆ, ಇನ್ನೊಂದು ಕಡೆ ಇದಕ್ಕೆ ಇನ್ನೊಂದು ಮೀನಿಂಗ್, ಸೂಕ್ಷ್ಮ ಮುಣಿಗಿಸುವ ತೇಲಿಸುವ ಸ್ಥೂಲಗಳ ಅಂತ ಹೇಳುವಾಗ ಒಂದು ಆಧ್ಯಾತ್ಮಿಕ ರೀತಿಯಿಂದನೂ ಇದನ್ನ ಸಮರ್ಥನೆ ಮಾಡ್ತಾರೆ. ಹೇಗೆ ಅಂದ್ರೆ, ಸೂಕ್ಷ್ಮವ ಅಂತ ಇಲ್ಲಿ ಹೇಳುವುದು ಅತಿ ಸೂಕ್ಷ್ಮ ಅಂದ್ರೆ ಅತಿ ಅಲ್ಪ, ಶುಲ್ಲಕರು, ಅತಿ ಇನ್ಸಿಗ್ನಿಫಿಕೆಂಟ್ ಪೀಪಲ್ ಅಂದ್ರೆ ದೈತ್ಯರು ಮುಂತಾದವರು. ಯಾವ ವಿಷಯದಲ್ಲಿ ಅವ್ರು ನೋಡ್ಲಕ್ಕೆ ದೊಡ್ಡವರು ಹಾಗೆಲ್ಲ ಇರ್ಬೋದು, ಇದ್ರೂ ಭಗವತ್ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ಅವರ ಜ್ಞಾನ ತುಂಬಾ ಶೂನ್ಯ ಕಂಪ್ಲೀಟ್ಲಿ. ಸೊ ಅವರೆಲ್ಲ ದೇ ಕೆನಾಟ್ ಇವನ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಅವರೆಲ್ಲ ಸೂಕ್ಷ್ಮರು, ದೇ ಆರ್ ಇನ್ಸಿಗ್ನಿಫಿಕೆಂಟ್ ಪೀಪಲ್. ಆ ಆಂಗಲ್ ತಗೊಂಡ ಸೂಕ್ಷ್ಮವ ಮುಣಿಗಿಸುವ ಅಂತ ಜನರನ್ನ ಸಂಸಾರದಲ್ಲೇ ಗೆಟ್ಸ್ ದಮ್ ಕಂಪ್ಲೀಟ್ಲಿ ಡ್ರೌಂಡ್ ಇನ್, ಸಂಸಾರದಲ್ಲೇ ಇಟ್ಟು ಬಿಡ್ತಾನ ಅವನು. ತೇಲಿಸುವ ಸ್ಥೂಲಗಳ, ಇಲ್ಲಿ ಸ್ಥೂಲಗಳು ಅಂದ್ರೆ ಏನು, ಸ್ಥೂಲ ಅಂದ್ರೆ ನಾವು ಹೇಳೋದೇನು, ಸ್ಥೂಲ ಅಂದ್ರೆ ಚೆನ್ನಾಗಿ ಕಾಣಿಸುವಂತದ್ದು ಸ್ಥೂಲ ಅಂತ ಹೇಳ್ತೀವಿ. ಸೂಕ್ಷ್ಮ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ, ಕಣ್ಣಿಗೆ ಕಾಣಿಸೋದಿಲ್ಲ. ಬಿಕಾಸ್ ಅವರಲ್ಲಿ ಒಂದು ಪ್ರಭಾವನೋ ಭಕ್ತಿನೋ ಏನೋ ಒಂದು ಮೆರಿಟೋರಿಯಸ್ ಥಿಂಗ್ ದೇವರ ಬಗ್ಗೆ ಒಂದು ಇಲ್ಲ. ಅವರೆಲ್ಲ ಸೂಕ್ಷ್ಮರು, ಸ್ಥೂಲಗಳು, ಚಂದಾಗೆ ಕಾಣಿಸ್ತಾರೆ. ಯಾಕೆ ಕಾಣಿಸ್ತಾರೆ ಅಂದ್ರೆ ಅವರಲ್ಲಿ ಭಗವಂತನ ಪ್ರಜ್ಞೆ ಜಾಸ್ತಿ ಇದೆ, ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದರಿಂದ ಅವರು ಚೆನ್ನಾಗೆ ಕಾಣಿಸ್ತಾರೆ. ಯಾರಿಗೆ ಕಾಣಿಸ್ತಾರೆ, ಸಜ್ಜನರಿಗೆಲ್ಲ ಕಾಣಿಸ್ತಾ ಇರ್ತಾರೆ ಅವರಿಗೆ. ದೇವತೆಗಳು, ಬೇಸಿಕಲಿ ದೇವತೆಗಳು ನಮ್ಮ ಎಲ್ಲರಿಗೇನು ಚೆನ್ನಾಗೆ ದೇವತೆಗಳ ಪರಿಚಯ ಉಂಟು. ಸೊ ಸ್ಥೂಲಗಳ ತೇಲಿಸುವ ಮೀನ್ಸ್ ದೇ ಫ್ಲೋಟ್. ಫ್ಲೋಟ್ ಅಂಬೋದು ಇಲ್ಲಿ ಸಮುದ್ರ ಏನು ಆಗತ್ತೆ, ಇಲ್ಲಿ ನೀರು ಅಂಬೋದು ಸಂಸಾರ ಸಾಗರ. ಈ ಸಂಸಾರ ಸಾಗರದಲ್ಲಿ ಅನಯಾಸವಾಗ ಅವರೆಲ್ಲ ದೇ ಕ್ಯಾನ್ ಸ್ವಿಮ್ ಥ್ರೂ ಇಟ್. ಯಾರು, ಭಗವಂತನ ಪ್ರಜ್ಞೆ ಇರುವಂತ ಈ ಸ್ಥೂಲಗಳು. ಸ್ಥೂಲಗಳು ಅಂದ್ರೆ ಚಂದಾಗೆ ಕಾಣಿಸೋರು ಅಂದ್ರೆ ಅವ್ರ ಜ್ಞಾನದಿಂದ ಚಂದಾಗೆ ಕಾಣಿಸೋರು. ದೇ ಕ್ಯಾನ್ ಸ್ವಿಮ್ ಅಕ್ರಾಸ್. ವೆರಸ್ ಭಗವಂತನ ಪ್ರಜ್ಞೆ ಕಿಂಚಿತ್ತೂ ಇಲ್ಲಾಂಗೆ ವಿಷಯದಲ್ಲೇ ಇರೋರ್ನ ಹಾಗೇನೆ ಸಂಸಾರದಲ್ಲಿ ಕಂಪ್ಲೀಟ್ಲಿ ಹಿ ಗೆಟ್ಸ್ ದಮ್ ಡ್ರೌಂಡ್. ಅಂದ್ರೆ ಅವ್ರು ಮಾಡುವಂತ ಒಂದು ಕೆಲಸದಿಂದ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸದಿಂದ ಇನ್ನೊಂದು ಕೆಲಸ. ಸೊ ಕಂಟಿನ್ಯೂಸ್ಲಿ ಏನಾಗತ್ತ ಅವರಿಗೆ, ಈ ಸಂಸಾರದಲ್ಲೇ ಬಂಧಕವಾಗೇ ಇರ್ತಾರವರು. ಮೋಚಕ ಆಗೋದು, ಅದೇ ಕ್ಯಾನ್ ನೆವರ್ ಕ್ರಾಸ್ ದ ಓಷನ್ ಕಾಲ್ಡ್ ಸಂಸಾರ ಅಂತ. ಸೊ ಸ್ಥೂಲಗಳ ತೇಲಿಸುವ ಸ್ಥೂಲಗಳನ್ನ, ಇದು ಏನು, ಇದು ಅವನ ಮಾಯ, ಇದು ಅವನ ಶಕ್ತಿ, ದಟ್ ಈಸ್ ಹಿಸ್ ವಿಲ್. ಅವನ ಕ್ವಶನ್ ಮಾಡ್ಲಿಕ್ಕೆ ಯಾರಿದ್ದಾರೆ, ದಿಸ್ ಇಸ್ ವಾಟ್ ಹಿ ಡಸ್ ಅಂತ ಹೇಳ್ತಾರೆ. ಅವನ ಮಾಯವಿದು, ಅವನ ಇಚ್ಛೆ ಇದು ಅಂತ ಹೇಳ್ತಾರೆ. ಹೀಗಿರುವಾಗ ಭಗವಂತನ ಇಚ್ಛೆ ಇರುವಾಗ ಭಗವಂತನ ಇಚ್ಛೆಯನ್ನ ಮೀರ್ಲಕ್ಕೆ ಯಾರಿಗೇನೋ ಶಕ್ತಿ ಉಂಟಾ, ಇಲ್ಲ. ಯಾಕೆ ಇಲ್ಲ ಅಂದ್ರೆ ಸೇಮ್ ಥಿಂಗ್, ಪ್ರತಿ ಒಂದು ಜೀವನು ಒಂದು ಅಣುಕ್ಕಿಂತ ತುಂಬಾ ಸಣ್ಣವನವನಿಗೆ ಕೆಪಾಸಿಟಿನೇ ಇಲ್ಲ. ಭಗವಂತನೇ ದುರ್ಯೋಧನ ಒಳಗೇನು ವಾಯುದೇವರನ್ನ ಇಟ್ಟು ಅವ್ರ ಮೂಲಕವಾಗ ಶಕ್ತಿ ಕೊಟ್ಟು ಸಾಧನೆಯನ್ನ ಅವನು ಸ್ವಭಾವಕ್ಕೆ ತಕ್ಕಂಗ ಸಾಧನೆಯನ್ನ ಭಗವಂತನೇ ಮಾಡಿಸ್ಬೇಕು. ಹಾಗಿರುವಾಗ ಬೇಸಿಕಲಿ ಏನಾಗುತ್ತೆ, ಇಲ್ಲಿ ವ್ಯಾಪ್ತಿ ಸಂಧಿ, ಭಗವಂತ ಎಲ್ಲ ಠಾವಲನ್ನು ಅವನೇ ಇದ್ದು ಮಾಡಿ ಮಾಡಿಸ್ಬೇಕು. ಹಾಗಿರುವಾಗ ಉಳಿದವರು ಈ ದಾನವರು ಏನ್ ಮಾಡಕ್ಕಾಗತ್ತ ಅಂಬೋದಕ್ಕೆ ಹೇಳ್ತಾರೆ, ಧನುಜ ರಕ್ಕಸರೆಲ್ಲರು ಎಲ್ಲರೂ ಇವನೊಳು ಮುನಿದು ಮಾಡುವುದು. ಧನುಜ ಅಂದ್ರೆ ಧನು ಕಶ್ಯಪರಿಗೆ ಹುಟ್ಟಿರ ಆದಿತಿ ಕಶ್ಯಪರಿಗೆ ಹುಟ್ಟಿರುವವರೆಲ್ಲ ದೇವತೆಗಳು ಆದಿತ್ಯರು. ಆಮೇಲೆ ಧನುಗೆ ಹುಟ್ಟಿರುವವರೆಲ್ಲ ಧನುಜರು ದಾನವರವರಲ್ಲ. ಆ ದಾನವರೆಲ್ಲ ಧನುಜ ಅಂದ್ರೆ ಧನುವಿನಲ್ಲಿ ಹುಟ್ಟಿರುವಂತ ಏನವರಲ್ಲ ದಾನವರು ಆ ರಾಕ್ಷಸರು. ದಾನವರು ಧನುಜ ರಕ್ಕಸ ಆ ಧನುವಿನಲ್ಲಿ ಹುಟ್ಟಿರುವಂತ ರಾಕ್ಷಸ ರಕ್ಕಸರೆಲ್ಲರೂ ಇವನೋಳು ಇವರೆಲ್ಲರೂ ಸೇರ್ಕೊಂಡು ಇವನ ಮೇಲೆ ಸಿಟ್ಟು ಮಾಡಿ ಇವನ ಜೊತೆಲಿ ಒಂದು ಯುದ್ಧ ಮಾಡೋದು ಅದು ಮಾಡೋದು ಮಾಡಿ ಏನು ಪ್ರಯೋಜನ ಏನಾದ್ರು ಪ್ರಯೋಜನ ಉಂಟಾ? ಅದೇ ಹೇಳ್ತಾ ಧನುಜ ರಕ್ಕಸರೆಲ್ಲ ಇವನೊಳು ಮುನಿತು ಅವನಲ್ಲಿ ಯುದ್ಧ ಮಾಡುವುದೇನು ಅವರಲ್ಲಿ ಏನು ಮಾಡಕ್ಕೆ ಅವರಿಗೆ ಶಕ್ತಿ ಇದೆ ಅದಕ್ಕೆ ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಏನು ಕಂಪ್ಯಾರಿಸನ್ ಅಂದ್ರೆ ಒಂದು ಧಾನ್ಯ ಇರುತ್ತೆ ಒಂದು ಭತ್ತ ಇರುತ್ತೆ ಒಂದು ಎನಿ ಗ್ರೇನ್ ಎನಿ ಧಾನ್ಯಗಳು ಇರುತ್ತೆ ಧಾನ್ಯ ಇರುತ್ತೆ ಅದನ್ನ ಏನ್ ಮಾಡ್ತೀವಿ ನಾವು ಜಸ್ಟ್ ಒಂದು ಪ್ಯಾಡಿ ಫೀಲ್ಡ್ ಇದಿರುತ್ತೆ ಅಲ್ಲಿಂದ ಪ್ಯಾಡಿ ತಕೊಂಡ್ ಬಂದು ಏನ್ ಮಾಡ್ತೀವಿ ಹುಲು ಒಣಕ್ಕೆ ಒರಳಲ್ಲಿ ಹಾಕಿ ಒಣಕ್ಕೆಯಿಂದ ಕುಟ್ಟುತ್ತಾರೆ. ಭಗವಂತ ಹೇಗ್ ಮಾಡ್ತಾನಂದ್ರೆ ಅವನೇ ಒಣಕೆಯಾಗಿದ್ದಾನೆ ಅವನೇ ಒರಳಾಗಿದ್ದಾನೆ. ಈ ದೈತ್ಯರು ದಾನವರೆಲ್ಲ ಆ ಒಂದು ಭತ್ತ ತರ ಅವರು ಅವರೊಂದು ಭತ್ತ ತರ ಅವರು ಧಾನ್ಯದಂತೆ ಅವರು ಇರ್ತಾರ. ಅವರಲ್ಲಿ ಆ ಧಾನ್ಯಕ್ಕೆ ಏನಾರು ಒಲಕೆಯಿಂದ ಒರಳಿನಿಂದ ಕುಟ್ಟುವಾಗ ಆ ಧಾನ್ಯಕ್ಕೆ ಏನಾರು ವಾಯ್ಸ್ ಇದೆಯಾ? ಏನಾರು ಅಯ್ಯೋ ಕುಟ್ಟಬೇಡ ನಂಗೆ ಇದು ಮಾಡಬೇಡ ಅದು ಮಾಡಬೇಡ ಏನಾರು ಅವರು ಏನಾರು ಇದೆಯಾ? ದೇ ಆರ್ ಜಸ್ಟ್ ಲೈಕ್ ಜಡವತ್ ಅವರು ಒಂದು ಮಾಡಕ್ಕೆ ಶಕ್ತಿ ಇಲ್ಲ. ಇವನು ಏನ್ ಮಾಡ್ತಾನೆ ಚಂದಾಗಿ ಸಂಸಾರಕ್ಕೆ ತಂದು ಚಂದಾಗಿ ಕುಟ್ಟತಾನಂತ. ಸೊ ಹಾಗೆ ಹೇಳ್ತಾರೆ ಉಲೂಕ ವನಿಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಏನ್ ಮಾಡುತ್ತ ಧಾನ್ಯವನ್ನ ಆ ಹೊಟ್ಟೆ ಇರತ್ತಲ್ಲ ಅದು ಹೊಟ್ಟನ್ನ ತೆಗೆದು ಬಿಡತ್ತ. ಹಾಗೇನೆ ಇವನು ಏನ್ ಮಾಡ್ತಾನೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಈ ದೈತ್ಯರನ್ನ ಸಂಸಾರದಲ್ಲಿ ತಂದು ಇಟ್ಟು ಅವ್ರ ಮೂಲಕವಾಗಿ ಸಾಧನೆ ಮಾಡಿ ಚೆನ್ನಾಗಿ ಹೊಡಿತಾನಂತ. ಹೊಡೆದು ಆ ಒಂದು ಹೊಟ್ಟುವನ್ನ ತೆಗಿತಾರಲ್ಲ ಗಹಸ್ತ ಪೋಷನ್ ಅನ್ನ ಹೇಗೆ ಒನಕೆ ಒರಳು ತೆಗೆಯುತ್ತೋ ಹಾಗೆ ಅವರ ಲಿಂಗ ದೇಹವನ್ನ ತೆಗೆದು ಬಿಡ್ತಾನಂತ. ಕೊನೆಯಲ್ಲಿ ನಾವು ಬರೋವಾಗ ಆಗಿರ್ತಾನೆ ನಮ್ಗೆ ಅವಲಕ್ಕಿ ಏನಾದ್ರು ಸಿಕ್ಕಬೇಕಂದ್ರೆ ಅದೆಲ್ಲ ತೆಗೆದು ಕುಟ್ಟಿ ಚಂದ ಕುಟ್ಟಿ ತೆಗೆದು ಬಿಡ್ತೀವಿ. ಹಾಗೆ ಇವನು ಆ ಲಿಂಗ ದೇಹವನ್ನ ತೆಗೆದು ಬಿಡ್ತಾನೆ. ಇದರಿಂದ ಏನು ಪ್ರಯೋಜನ ಅಂದ್ರೆ ಏನಾಗತ್ತೆ ಒಂದು ಅಕ್ಕಿ ಜೋಳ ಏನೋ ಒಂದು ತರ್ತೀರ ಅದನ್ನ ಹಸ್ಕ್ ಕೋಟಿಂಗ್ ಅದನ್ನ ತೆಗೆದು ಬಿಟ್ರೆ ದಟ್ ಧಾನ್ಯ ಕೆನಾಟ್ ಬಿ ಪ್ಲಾಂಟೆಡ್ ಅಗೇನ್ ಅದು ತಿರ್ಗಾ ಇಟ್ ಕೆನಾಟ್ ದ ಸೀಡ್ ಕೆನಾಟ್ ಬಿ ಯೂಸ್ಡ್ ಫಾರ್ ಫರ್ದರ್ ಪ್ರೊಡಕ್ಷನ್ ಶಕ್ತಿ ಇಲ್ಲಾಂಗೆ ಹೋಗ್ಬಿಡತ್ತೆ ಶಕ್ತಿ ಇಲ್ಲಾಂಗೆ ಇಟ್ ಕೆನಾಟ್ ಅದು ಹಾಗೆ ಅನ್ನ ಪಾಠ ಮಾಡಿ ನಾವು ತುಕೋಬೇಕಷ್ಟೇ ಹೊರತು ಇಟ್ ಕೆನಾಟ್ ಪ್ರೊಡ್ಯೂಸ್ ಮೋರ್ ಆಫ್ ಇಟ್ಸ್ ಚಿಲ್ಡ್ರನ್ ಅದು ತಿರ್ಗಾ ಪ್ಲಾಂಟ್ ಮಾಡಕ್ ಆಗೋದಿಲ್ಲ. ಹಾಗೇನೆ ಈ ದೈತ್ಯರಿಗೇನೆ ಬಿಕಾಸ್ ಯಾವುದೇ ಜೀವಕ್ಕೇನು ನಾಶ ಇಲ್ಲ. ಇಟ್ ಇಸ್ ಓನ್ಲಿ ಎ ಕಂಪ್ಯಾರಿಸನ್ ಇಟ್ಸ್ ಓನ್ಲಿ ಎನ್ ಎಕ್ಸಾಂಪಲ್. ಇಲ್ಲಿ ಅಲ್ಲಿ ಜೀವಕ್ಕೆ ಬರುವಾಗ ಒನ್ಸ್ ಒಂದು ದುರ್ಯೋಧನ ಮುಂತಾದವರ ಲಿಂಗದೇಹವನ್ನ ಭಗವಂತ ತೆಗೆದು ಬಿಟ್ಟ ಮೇಲೆ ಅವರಿಗೆ ತಿರ್ಗಾ ಈ ಸಂಸಾರಕ್ಕೆ ಬಂದು ಯಾರಿಗೇನು ಹಾನಿ ಮಾಡ್ಲಕ್ಕೆ ಆಗೋದೇ ಇಲ್ಲ. ಹಾಗೆ ಅವ್ರ ಅಂದಂತ ಮಸ್ಲಿ ಬಿದ್ದಿರಬೇಕು ದೇ ಇನ್ ಅಂಡರ್ಗೋ ಪೇನ್. ಸೊ ಹಾಗೆ ಹೇಗೆ ಆ ಸೀಡ್ಸ್ ಅನ್ನೆಲ್ಲ ತಕೊಂಡು ಬಂದು ಯು ಮೇಕ್ ಇಟ್ ಅನ್ಫಿಟ್ ಫಾರ್ ಜರ್ಮಿನೇಷನ್ ಹಾಗೇನೆ ಭಗವಂತ ಈ ದೈತ್ಯರನ್ನು ಸಂಸಾರಕ್ಕೆ ತಂದು ಅವರನ್ನ ಚಂದಾಗಿ ಕುಟ್ಟಿ ಪುಡಿ ಮಾಡಿ ಹಿ ಮೇಕ್ಸ್ ದಮ್ ಅನ್ಫಿಟ್ ಟು ಡೂ ಎನಿ ಹಾರ್ಮ್ ಟು ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಉಲೂಕ ವನಿಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ ಇದನ್ನೇ ಋಗ್ವೇದದಲ್ಲಿ ಹೇಳ್ತಾರಂತ. ಒಂದು ಬರತ್ತ ಮಾಂ ವಿಧತ್ತೆ ಹೇಳ್ತಾರೆ ನನ್ನನ್ನ ಯಾರು ಏನು ಮಾಡಕ್ಕೆ ಕಿಂ ಮಾಂ ನಿಂದಂತಿ ನನ್ನನ್ನು ಯಾರು ನಿಂದೆ ಮಾಡ್ಲಿಕ್ಕೆ ಸಮರ್ಥರು? ಯಾಕೆಂದ್ರೆ ಶತ್ರವೋ ಅನಿಂದ್ರಾಹ ಅಂತ ಹೇಳ್ತಾರೆ. ಶತ್ರವೋ ಅಂದ್ರೆ ಈ ಬೀಜಗಳಂತೆ ಒಂದು ಉಲೂಕ ವನಿಕೆಗಳಲ್ಲಿ ಸಿಕ್ಕಿದಂತ ಈ ಬೀಜಗಳಂತೆ ಅವ್ರಗಳು ಇರ್ತಾರೆ, ಅವ್ರು ಏನು ನನ್ನನ್ನು ಮಾಡ್ಲಕ್ಕೆ ಆಗ ಸಮರ್ಥರು ಅಂತ ಅಲ್ಲಿ ಬರುತ್ತೆ. ಅದನ್ನೇ ದಾಸರು ಇಲ್ಲಿ ತಕೊಂಡಿದ್ದಾರೆ. ಅಣು ಮಹತ್ತಿನೊಳಗಿಪ್ಪ ಘನ ಪರಮಾಣುವಿನ ಅಡಗಿಸುವ ಸೂಕ್ಷ್ಮವ ಮುಣಿಗಿಸುವ ತೇಲಿಸುವ ಸ್ಥೂಲಗಳ ಅವನ ಮಾಯವಿದು ಧನುಜರಕ್ಕಸರಲ್ಲ ಇವನೊಳು ಮುನಿದು ಮಾಡುವುದೇನು ಉಲೂಕ ವನಿಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿತ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.